प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमध्यमीशं वन्दे भवघ्नमरासुरसिद्धवन्द्यम्। नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरये। सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततं प्रसन्ना हरौ सुभक्तिं मयि सन्ति सन्तु। परमपवित्रवाद श्रीमन्महाभारतदल्लि याव रीतियागि अर्जुन ತೀರ್ಥಯಾತ್ರೆಯನ್ನು ಕೈಗೊಂಡಿದ್ದಾನೆ ಆತನಿಗೆ ಅತ್ಯಂತ ಅನಿವಾರ್ಯ ಪ್ರಸಂಗ ಒದಗಿತು। ಒಂದು ಕಡೆಗೆ ಗೋಬ್ರಾಹ್ಮಣರ ಸಂರಕ್ಷಣೆ, ಮತ್ತೊಂದು ಕಡೆಗೆ ಬ್ರಹ್ಮದೇವರ ವಚನವನ್ನು ಪಾಲನೆ ಮಾಡತಕ್ಕಂಥ ಒಂದು ವಿಧಿ, ಎರಡರ ಮಧ್ಯೆ ಅರ್ಜುನ ತೀರ್ಮಾನ ಮಾಡಿಕೊಂಡ, ನಾನು ಗೋವಳನ್ನು ಬ್ರಾಹ್ಮಣನ ಹಿತಕ್ಕೋಸ್ಕರ ರಕ್ಷಣೆ ಮಾಡಬೇಕಾದ್ದು ಮೂಲಭೂತ ಕರ್ತವ್ಯ, ನನ್ನ ವೈಯಕ್ತಿಕವಾಗಿ ನನಗೆ ಎಷ್ಟೇ ಅನರ್ಥವಾದರೂ ಚಿಂತೆ ಇಲ್ಲ, ಅದನ್ನು ಮಾಡಿಯೇ ಮಾಡ್ತೇನೆ ಅಂತ ಮಾಡಿದ. ಅದರ ಫಲ ಆತ ತೀರ್ಥಯಾತ್ರೆ ಹೋಗ್ತಕ್ಕಂಥ ಪ್ರಸಂಗವತಿಗಿತ್ತು। ಅನೇಕ ವಿಧವಾದಂಥ ತೀರ್ಥಗಳಲ್ಲಿ ಯಾತ್ರೆಯನ್ನು ಮಾಡ್ತಾ ಮೊದಲಿಗೆ ಆತ ಉಲೂಪಿಯಿಂದ ಪ್ರಾರ್ಥಿತನಾಗಿ ಇರಾವ ಅನ್ನತಕ್ಕಂಥ ಮಗನನ್ನು ಪಡೆದು ನಾಗವಂಶವನ್ನು ಉದ್ಧಾರ ಮಾಡಿದ. ಮುಂದೆ ಸಂಚಾರ ಮಾಡ್ತಾ ಈ ಮಡಲೂರಿನಲ್ಲಿ ವೀರಸೇನ ಅಂತಕ್ಕಂಥ ಒಂದು ಪ್ರಾರ್ಥಿತನಾಗಿ ಚಿತ್ರಾಂಗದಿಯನ್ನು ವಿವಾಹವಾಗ್ತಾ ಬಭ್ರುವಾಹನ ಅಂತಕ್ಕಂಥ ಮಗನನ್ನು ಪಡೆದು ಅವರ ವಂಶಕ್ಕೇನೆ ಕೊಟ್ಟುಬಿಡ್ತಾನೆ। ಪುತ್ರಿಕಾ ಪುತ್ರ ಧರ್ಮ ನ್ಯಾಯದಿಂದ ಆತ ಪಡೆದ ಮಗು ಬಭ್ರುವಾಹನ ಅಂತಕ್ಕಂಥ ಹೆಸರನ್ನು ಪಡೆದ। ಅರ್ಜುನ ಯಾತ್ರೆಯನ್ನು ಮುಂದುವರಿಸ್ತಾ ಕನ್ಯಾಕುಮಾರಿ ಬಂದಿದ್ದಾನೆ, ಅಲ್ಲಿ ಕನ್ಯಾತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಕಿಡಿದಿದ್ದಾನೆ, ನಾರೀತೀರ್ಥ ಅನ್ನೋ ಅದಕ್ಕೆ ಹೆಸರು। ಆಗ ಆಶ್ಚರ್ಯವನ್ನು ಕಂಡ, ಅಷ್ಟು ಅಪೂರ್ವವಾದ ತೀರ್ಥದಲ್ಲಿ ಯಾರೂ ಸಹ ಸ್ನಾನ ಇತ್ಯಾದಿ ಏನೂ ಮಾಡ್ತಿರಲಿಲ್ಲ, ಅದರ ತೀರದಲ್ಲಿ ಜನಗಳೇ ಇಲ್ಲ, ಯಾತಕ್ಕೆ ಅಂತ ಪ್ರಶ್ನೆಯನ್ನು ಮಾಡಿದ. ಆಗ ಋಷಿಮುನಿಗಳು ಹೇಳಿದರಂತೆ, ಅರ್ಜುನ ಇಲ್ಲಿ ಒಂದು ಸಮಸ್ಯೆ ಇದೆ, ಇದರಲ್ಲಿ 5 ಮೊಸಳೆಗಳಿವೆ, ಆ ಮೊಸಳೆಗಳು ಸ್ನಾನಕ್ಕೆ ಹೋದವನು ತಕ್ಷಣ ಎಳ್ಕೊಂಡು ಹೋಗೋದ್ರಿಂದ ಯಾರು ಅಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳಿಬಿಡ್ತಾರೆ. ಸರೋವರಗಳಲ್ಲಿ ಮೊಸಳೆ ಸೇರಿದ್ರೆ ನಮಗೆ ಗಜೇಂದ್ರ ಮೋಕ್ಷದ ಕಥೆ ನಮಗೆ ಗೊತ್ತು, ಮೊಸಳೆ ನೀರಿನಲ್ಲಿ ಹಿಡಿದ್ರೆ ಅಂತ ತಪ್ಪಿಸಿಕೊಳ್ಳೋದು ಸಾಧ್ಯವೇ ಇಲ್ಲ, ಭಾರಿ ಕಷ್ಟ, ಆದ್ದರಿಂದ ಯಾರು ಅಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳಿದಾಗ ಅರ್ಜುನ ನೋಡಿದ, ಯೋಚನೆ ಮಾಡಲಿಲ್ಲ, ಅಲ್ಲೇ ಸ್ನಾನಕ್ಕಿಡಿದ. ಇದು ಆತನ ತನ್ನ ಮೇಲಿದ್ದ ವಿಶ್ವಾಸ ಒಂದು ಕಡೆಗೆ, ಲೋಕೋದ್ಧಾರ ಮಾಡಬೇಕು ಅಂತ ಒಂದು ಅಪೇಕ್ಷೆ ಒಂದು ಕಡೆ, ಅಲ್ಲಿ ಮೊಸಳೆಗಳಿಂದಾಗಿ ಅಂತ ಅಮೂಲ್ಯ ತೀರ್ಥ ಮೊದಲೇ ಹೇಳಿದೆ, ಎಷ್ಟು ಪುಣ್ಯ ಬರುತ್ತೆ ಅದರಲ್ಲಿ ಸ್ನಾನ ಮಾಡಿದರೆ, ಭಾಗ್ಯ ಆರೋಗ್ಯ ಅಪುನರ್ಭವಾನ್ ಅಷ್ಟೆಲ್ಲ ಕೊಡ್ತಕ್ಕಂಥ ತೀರ್ಥದೊಳಗೆ ಸ್ನಾನಕ್ಕೆ ಅವಕಾಶ ಇಲ್ಲ ಅಂದರೆ ಎಷ್ಟು ಜನಕ್ಕೆ ಸಂಕಟ ಆಗುತ್ತೆ, ಅದು ಪರಿಹಾರ ಮಾಡಬೇಕು ಅಂದರೆ ಅರ್ಜುನನ ದೃಷ್ಟಿಕೋನ ಎಷ್ಟು ಜನಕ್ಕೆ ಹಿತವಾಗಬೇಕು ಅನ್ನೋ ದೃಷ್ಟಿಯಿಂದನೇ ಆತ ಜೀವನ ಸಾಗಿಸಿದ್ರ ಫಲ ದೇವರಿಗೆ ಹತ್ತಿರ ಆಗ್ತಾ ಬರ್ತಾನೆ. ದೇವರ ನಮ್ಮ ನೇರವಾಗಿ ಸಿಗೋದಿಲ್ಲ, ಆತನ ನಮಗೆ ಸಿಕ್ಕಬೇಕಾದ್ರೆ ದೇವರನ್ನ ವಿವಿಧ ಅಧಿಷ್ಠಾನಗಳಲ್ಲಿ ಆರಾಧನೆ ಮಾಡಬೇಕು. ಅಂತ ಅಧಿಷ್ಠಾನಗಳಲ್ಲಿ ಯಾರು ನೊಂದಿರ್ತಾರೆ ಅವರಿಗೆ ಮಾಡ್ತಕ್ಕಂತಹ ಸೇವೆ ದೇವರಿಗೆ ನೇರವಾಗಿ ಮುಟ್ಟುತ್ತೆ ಅಂತ ಹೇಳಿದ್ದಾರೆ. ನೊಂದಿರತಕ್ಕಂಥ ಜನಗಳು, ಅರ್ಹ ಜನಗಳು, ಯಾರಿಗೆ ವಿಶೇಷವಾದಂತಹ ಒಂದು ದೀಕ್ಷೆ ಉಂಟು, ಅಂತ ಕೆಲಸ ಮಾಡೋದಕ್ಕೆ ಏನು ಆತಂಕಗಳು ಉಂಟು, ಅದು ಪರಿಹಾರ ಮಾಡಲಿಕ್ಕೆ ಹೊರಟ್ರೆ ದೇವರು ತುಂಬಾ ಅನುಗ್ರಹ ಮಾಡ್ತಾನೆ. ಅರ್ಜುನ ಹೊರಟ, ಸ್ನಾನಕ್ಕಿಡದೆ ಬಿಟ್ಟ. ಮೊಸಳೆಗಳು ಬಂದವು, 5 ಮೊಸಳೆ ಒಟ್ಟಿಗೆ ಕಾಲು ಹಿಡಿದ್ವು ಆತನ ಕಾಲನ್ನ. ಅರ್ಜುನ ಏನು ಯೋಚನೆ ಮಾಡಲಿಲ್ಲ, ಅದು ಎಷ್ಟು ಶಕ್ತಿ ಇರಬೇಕು ಆತನಿಗೆ, ಚಿಕ್ಕಂದಿನಲ್ಲಿ ಹಾಗಾಗಿತ್ತು ಆತನಿಗೆ. ದ್ರೋಣಾಚಾರ್ಯ ಸ್ನಾನ ಮಾಡ್ತಾ ಇದ್ದ ಕಾಲಕ್ಕೆ ಮೊಸಳೆ ಬಂದು ಕಾಲು ಹಿಡಿದಿತ್ತು ತಕ್ಷಣ ಅವರನ್ನ. ದ್ರೋಣಾಚಾರ್ಯ ಭಾರಿ ಸಮರ್ಥರು, ಅದು ಬಿಡಿಸ್ಕೊಳ್ಳಕ್ ಹೋಗಲಿಲ್ಲ ಅವರು, ಬಿಡಿಸ್ಕೊಳ್ಳಲಿಲ್ಲ. ನಾನು ಕಾಪಾಡಿ ಕಾಪಾಡಿ ಅಂತ ಕೂಗಿದ್ರು. ಅವ್ರು ಎಷ್ಟು ಶಕ್ತಿ ಇತ್ತು ಅಂದ್ರೆ ಮಂತ್ರ ಹಾಕಿದ್ರೆ ಮೊಸಳೆ ಹೋಗುತ್ತೆ ಅಂತ ಗೊತ್ತಿತ್ತು ಅವರಿಗೆ. ಆದರೆ ಶಿಷ್ಯರನ್ನು ಪರೀಕ್ಷೆ ಮಾಡಬೇಕು ಅಂತ ಅನಿಸ್ಬಿಟ್ಟು ಏನ್ ಮಾಡಿದ್ರು ಅವರು, ಮೊಸಳೆ ಹಿಡಿದಿದೆ ಕಾಪಾಡಿ ಅಂತ ಕೂಗಿದ್ರು. ದುರ್ಯೋಧನಾದಿಗಳೆಲ್ಲ ಬಂದ್ರು, ನೋಡ್ತಾ ನಿಂತರ ಹೊರತು ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಆಗ ಅರ್ಜುನ ಬಂದು ತಕ್ಷಣ ಬಾಣ ತಗೊಂಡು ಮೊಸಳೆಯನ್ನು ಕೊಂದು ಅವ್ರನ್ನ ಮೇಲೆ ಕೆಳ್ಕೊಳ್ತಾರೆ. ಆಗ ಭಲೆ ಅರ್ಜುನ ನಿಜವಾಗ್ಲಿ ಆಪತ್ತಿಗಾಗತಕ್ಕಂತಹ ಶಿಷ್ಯ ಅಂತ ಕೊಂಡಾಡ್ತಾರೆ. ದುರ್ಯೋಧನಾದಿಗಳೇ ಮುಖಭಂಗವಾಗುತ್ತೆ ಅದರಿಂದ. ಅಂದ್ರೆ ಅರ್ಜುನನಿಗೆ ಮೊಸಳೆಯನ್ನು ಎದುರಿಸಿ ಗೊತ್ತಿದೆ ಈಗಾಗಲೇ. ಅಂಥವನು ಕಾಲು ಹಿಡಿದ ತಕ್ಷಣ ಎಷ್ಟು ಸಮರ್ಥನಾಗಿದ್ದ ಅಂದರೆ ಕಾಲು ಜೋರ ವಾಪಸ್ ಎಳ್ಕೊಂಡಂತೆ, ಜೋರ ಹಿಂದಕ್ಕೆ ಎಳ್ಕೊಂಡ್ರೆ ಐದು ಮೊಸರುಗಳು ದಡಕ್ ಬಂದು ಬಿದ್ದುವಂತೆ. ಎಷ್ಟು ರನ್ ಇರಬೇಕು ಅರ್ಜುನ ಸಾಮರ್ಥ್ಯ, ಎಷ್ಟಿರಬೇಕು. ಐದು ಮೊಸಳೆಗಳೇ ಕೂಡ ಅನಾಮತ್ತಾಗಿ, ಮೊಸಳೆ ಭಾರಿ ಸ್ಟ್ರಾಂಗ್ ಅದು, ಅಷ್ಟೆಲ್ಲ ಮೊಸಳೆಗಳು ಕೂಡ ಐದು ದಂಡ ದಡಿಗೆ ಬಂದು ಬಿಳಿದು ಎಳಿಬೇಕಾದ್ರೆ ಎಷ್ಟು ಸಮರ್ಥನಾಗಿದ್ದ. ಭೀಮಾದಿಗಳ ಶಕ್ತಿ ಆತಂತ ಅಲ್ಲದೆ ಇರಬಹುದು, ಆದರೆ ಆತನ ಶಕ್ತಿ ಸಾಮಾನ್ಯವೇನೂ ಅಲ್ಲ. ಎಳೆದ ತಕ್ಷಣ ಮೇಲೆ ಬಿದ್ದುವಂತೆಲ್ಲವೂ ಕೂಡ ಜನ ಎಲ್ಲ ನೋಡ್ತಾ ಇದ್ದಾರೆ. ಒಂದು ಕ್ಷಣ ಆಶ್ಚರ್ಯ, ಮೊಸಳೆಗಳೆಲ್ಲ ಹೊರಟೋಯ್ತು. ಈಗ ಅಲ್ಲಿ ಐದು ಜನ ಅಪ್ಸರಿಯರಿದ್ದಾರೆ, ಐದು ಮೊಸಳೆಗಳ ಬದಲು ಐದು ಅಪ್ಸರಿಯರು. ಅವರೆಲ್ಲ ನೋಡಿ ಅರ್ಜುನ ನಮಸ್ಕಾರ ಮಾಡಿದ್ರಂತೆ, ಅರ್ಜುನ ನಿಮ್ಮಿಂದ ನಾವು ಉದ್ಧಾರವಾದಿವಿ, ನೀನು ಪರಮ ಅನುಗ್ರಹ ಮಾಡಿದ್ದೆ ಅಂತ ಕೊಂಡಾಡಿದಾಗ ಅರ್ಜುನ ಕೇಳ್ತಾನೆ, ಏನು ನಿಮ್ಮ ಇತಿಹಾಸ, ಯಾತಕ್ಕೆ ನಿಮ್ಮ ಮೊಸಳೆಗಳಾಗಿದ್ರಿ ಅಂತ ಕೇಳಿದರೆ ಆಗ ಅವರೆಲ್ಲ ವರ್ಣನೆ ಮಾಡ್ತಾರೆ. ನಾವು ಮೂಲತಃ ವರ್ಗ ಅಂತಕ್ಕಂಥ ಅಪ್ಸರಿ ಹಿರಿಯಳು, ನಾಲ್ಕು ಜನದ ಐದು ಜನದಲ್ಲಿ ಹಿರಿಯಳು, ಅವಳೆ ವರ್ಗ ಅಂತ ಹೆಸರು. ನಾನು ಎಲ್ಲರೂ ಸಂಚಾರ ಮಾಡ್ತಿದ್ವಿ ಒಮ್ಮೆ ಋಷಿಗಳ ತಪೋವನದಲ್ಲಿ, ಅಲ್ಲಿ ಒಬ್ಬ ಋಷಿ ಕೂತಿದ್ರು, ನಾವು ನೋಡಿದ್ವಿ. ಆ ಋಷಿ ಭಾರಿ ವರ್ಚಸ್ವಿಗಳು, ಆದರೆ ತುಂಬ ಕೃಷಿವಾಗಿದ್ದರು, ತುಂಬ ಕೃಷಿವಾಗಿದ್ದರು. ಋಷಿಗಳು ಹಾಗಿಲ್ಲದೆ ಇನ್ನಾಗಿರ್ತಾರೆ, ಪಾಪ ವ್ರತ ಉಪವಾಸ ತಪಸ್ಸು ಹಾಗೆ ಹೀಗೆ ಮಾಡ್ಕೋತ ಕೂತ್ರೆ ಹೇಗೆ ದಪ್ಪ ಇರೋ ಚಾನ್ಸಸ್ಸೇ ಇಲ್ಲ. ಅವ್ರು ನೋಡಿದ್ವಿ, ವರ್ಚಸ್ತಿದ್ರು ಅರ್ಥ ಮಾಡಿಕೊಳ್ಳಿಲ್ಲ, ನಾವು ಅವರನ್ನು ಅಪಹಾಸ ಮಾಡಿದ್ವಿ ಅಂತ ಹೇಳಿದ್ದಾರೆ. ಈ ಜನಗಳ ಬುದ್ಧಿ ಹೇಗಿದೆ ನೋಡಬೇಕು. ಜನಗಳಿಗೆ ದುಷ್ಟರನ್ನು ಕಂಡು ಅಪಹಾಸ ಮಾಡೋ ಧೈರ್ಯ ಇರೋದಿಲ್ಲ, ಅವ್ರು ಗೊತ್ತು ತಿರುಗಿ ಹೊಡೆದು ಬಿಡ್ತಾರೆ ಅಂತ ಹೇಳಿಬಿಟ್ಟು ಈಗ ಅಪಹಾಸ ಏನ್ ಮಾಡಿದ್ರು ಕೂಡ ಈ ಗೋವುಗಳ ಪ್ರಾಣಿಗಳಲ್ಲಿ ಗೋವುಗಳನ್ನು ಹೊಡಿತಾರೆ. ಮನುಷ್ಯರಲ್ಲಿ ಬ್ರಾಹ್ಮಣರ ತಂಟೆಗೆ ಹೋಗ್ತಾರೆ. ಏಕೆ ಬ್ರಾಹ್ಮಣ ಸಾಮಾನ್ಯ ಶಸ್ತ್ರ ಹಿಡಿಯೋದಿಲ್ಲ, ಆದ್ದರಿಂದ ತುಂಬಾ ಜನರು ಬ್ರಾಹ್ಮಣ ದ್ರೋಹವನ್ನು ಮಾಡಿ ಹಾಳಾಗೋದು ಮನುಷ್ಯರಲ್ಲಿ, ಪ್ರಾಣಿ ಗೋವುಗಳನ್ನು ದ್ವೇಷ ಮಾಡಿ ಹಾಳಾಗೋದು ಪ್ರಾಣಿಗಳಲ್ಲಿ. ಇದು ಅತ್ಯಂತ ದುರಂತ. ಅದರ ಫಲ ತಕ್ಷಣ ಮುನಿ ನಮ್ಮನ್ನು ನೋಡಿದ, ನಕ್ಕ ತಕ್ಷಣ ನಮಗೆ ಶಾಪ ಕೊಟ್ಟ, ನಿಮಗೆ ನಿಮ್ಮ ರೂಪದ ಬಗ್ಗೆ ಭಾರಿ ಅಹಂಕಾರ ಇದೆ. ಅಪ್ಸರಿಯರು ಹೇಳಿ ಕೇಳಿ ಸಹಜವಾಗಿ ಭಾರಿ ರೂಪ ಇದ್ದವರು, ಆದರೆ ನಿಮ್ಮ ರೂಪದ ನಿಮಿತ್ತ ಅಹಂಕಾರ ಪಟ್ಟು ನನ್ನ ಕರ್ತವ್ಯ ಅರ್ಥ ಮಾಡಿಕೊಳ್ಳೋದೇನೆ ಹೀಗಿದ್ರೆ, ಡಾಕ್ಟರ್ ಆಪರೇಷನ್ ಮಾಡ್ತಾ ಇರ್ತಾನೆ ಪಾಪ, ಮೈಯ ಕೈಲಿ ರಕ್ತ ಆಗಿರುತ್ತೆ, ಅದು ತಪಾಸೆ ಮಾಡ್ತಾ ಕೂತ್ರೆ ಗತಿ ಏನಾಗಬೇಕು. ಈ ಮಧ್ಯೆ ಅವ್ನು ಎಷ್ಟು ಉಪಕಾರ ಮಾಡ್ತಾನೆ ಬಂದು ಮರೆತು ಬಿಟ್ಟು, ಅದು ಅಪಹಾಸ್ಯದ ಸಂಗತಿ ಅಲ್ಲದು, ಅದು ಹೆಮ್ಮೆ ಪಡಬೇಕಾದ ಸಂಗತಿ. ಯೋಧರುಗಳು ಕೈಕಾಲು ಮಾಡ್ಕೊಂಡು ಬಂದಿರ್ತಾರೆ ಪಾಪ, ದೇಶಕ್ಕೆ ಉದ್ದ ಒಂದು ತ್ಯಾಗ ಮಾಡಿರ್ತಾರೆ ಒಂದು ರಾಷ್ಟ್ರಕ್ಕೋಸ್ಕರ. ಅವನು ಅರ್ಥ ಮಾಡಿಕೊಳ್ಳೋದ್ರು ಅಪಹಾಸ್ಯ ಮಾಡಿದ್ರು ಮೂರ್ಖರ ಅಂತ ಕರೀತಾರೆ. ತುಂಬಾ ತಪ್ಪು ಮಾಡಿದ್ದೀರಿ, ನಿಮ್ಮ ಅಹಂಕಾರ ಮುರಿಬೇಕು, ಅದಕ್ಕೆ ನೀವೆಲ್ಲರೂ ಕೂಡ ಮೊಸಳೆಗಳಾಗಿ ಭೂಲೋಕದಲ್ಲಿ ಹುಟ್ಟಿ ಎಂದು ಶಾಪ ಕೊಟ್ಟರು. ಮೊಸಳೆಗಳಾಗದೆ ಭೂಲೋಕಕ್ಕೆ ಬರೋದೇ ದೊಡ್ಡ ಪನಿಷ್ಮೆಂಟ್ ದೇವತೆಗಳಿಗೆಲ್ಲ, ಭೂಲೋಕಕ್ಕೆ ಬರೋದೇ ಒಂದು ಪನಿಷ್ಮೆಂಟ್, ಆದರೆ ಮೊಸಳೆಯಾಗಿ ಹುಟ್ಟಬೇಕು. ಅಲ್ಲೂ ಎಷ್ಟು ಸಂಪರ್ಕ ಇದೆ ನೋಡಬೇಕು. ಎಲ್ಲ ರೂಪ ಬಿಟ್ಟು ಮೊಸಳೆ ರೂಪನೇ ತೋಬೇಕು ಅಂತ ಯಾಕೆ ಹೇಳ್ತಾರೆ ಅವರು? ಮೊಸಳೆ ನೋಡಿದವರು ಗೊತ್ತಿರುತ್ತದೆ, ಭಯಂಕರ ಕುರೂಪಿ ಪ್ರಾಣಿ, ನೋಡಿದ ಅಸಹ್ಯ ಬರಬೇಕು. ಮೊಸಳೆ ನೋಡಿದ ತಕ್ಷಣ ಅಸಹ್ಯ, ಅದು ಎಷ್ಟು ಭಯಂಕರ ನೋಡ್ಲಿಕ್ಕೆ ಅಸಹ್ಯ, ಅದು ಅಷ್ಟು ಅಸಹ್ಯಕರವಾದ ಪ್ರಾಣಿ. ನೀವು ರೂಪದ ಅಹಂಕಾರ ಇದೆ ತಾನೆ, ಈಗ ನಿಮ್ಮ ನೋಡಬಾರದು ಜನ, ಅಷ್ಟು ಅಸಹ್ಯವಾಗಬೇಕು. ಮಾಡ್ತಕ್ಕಂಥ ತಪ್ಪು ಮನುಷ್ಯನನ್ನ ಏನ್ ಮಾಡುತ್ತೆ ನೋಡಬೇಕು. ತುಂಬಾ ಜನ ಪುರಾಣ ಪುಣ್ಯ ಕಥೆಗಳ ಕಥೆ ಕೇಳಿದರೆ ಎಷ್ಟು ಬದಲಾಗಬಹುದು. ಅನೇಕ ಜನಗಳು ಇಂಥ ತಪ್ಪು ಮಾಡ್ತಾರೆ, ಏನೋ ನಾಲ್ಕು ವಿದ್ಯೆ ಬರ್ತಿರುತ್ತೆ, ದಡ್ರನ್ನು ಕಂಡ್ರೆ ಅಪಹಾಸ್ಯ ಮಾಡ್ತಾರೆ, ಸೌಂದರ್ಯ ಇರುತ್ತೆ ಕುರೂಪಗಳನ್ನು ಅಪಹಾಸ್ಯ ಮಾಡ್ತಾರೆ, ಕೈಕಾಲು ಗಟ್ಟಿ ಇರುತ್ತೆ ಊನಾಂಗರನ್ನು ಕಂಡು ಅಪಹಾಸ್ಯ ಮಾಡ್ತಾರೆ, ಶ್ರೀಮಂತರಾಗಿರ್ತಾರೆ ಬಡವ್ರನ್ನ ಕಂಡು ಅಪಹಾಸ್ಯ ಮಾಡ್ತಾರೆ. ಇದೆಲ್ಲ ಮನುಷ್ಯರ ಪದ್ಧತಿ. ಈಗ ಇವರು ಈ ಜನ್ಮದಲ್ಲಿರೋದು ನಿಜ, ಮುಂದೆ ಯಾವ ಜನಕ್ಕೂ ಬರೋದಿಲ್ಲ ಅನ್ನೋದು ಸತ್ಯ. ಎಂದು ಹಾಗೆ ಮಾಡ್ಕೋಬಾರದು. ದೇವರು ಕೊಟ್ಟ ಕಾಲಕ್ಕೆ ನಾವು ಚಿಂತನೆ ಮಾಡಬೇಕಾದಿಷ್ಟೇ, ದೇವರ ದಯ ನಮಗೆ ಹಾಗಾಗಿಲ್ಲ ಅಷ್ಟೇ, ದೇವರ ದಯ ನಮಗೆ ಹಾಗಾಗಿಲ್ಲ. ಅವ್ರು ಯಾವುದೋ ಹಾಗೆ ಮಾಡಿದ್ದಾರೆ ಅನುಭವಿಸ್ತಾರೆ. ದೇವರೇ ಅವರಂತೆ ನಮ್ಮನ್ನು ಮಾಡಬೇಡ, ಆ ಭಾವನೆ ಇರಬೇಕೇ ಹೊರತು ನಾವೇನ ಒನ್ಸ್ ಫಾರ್ ಆಲ್ ಫೈನಲ್ ಇದು, ಒಂದು ಮುಂದಿನ ಜನ್ಮದ ಏನಾಗ್ತೇವೆ ಯಾರಿಗೆ ಗೊತ್ತಿದೆ. ಆ ನಿಯಂತ್ರಣ ಮಾಡಿಕೊಳ್ಳದೆ ಹೋದರೆ ಎಂದೂ ಮನುಷ್ಯ ಉದ್ಧಾರವಾಗೋದಿಲ್ಲ. ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ. ದುಷ್ಟರು ಹೇಗೆ ನಡ್ಕೋತಾರೆ ಅಂದ್ರೆ ವಿದ್ಯಾ ವಿವಾದಾಯ, ನಾಲ್ಕು ಅಕ್ಷರ ಓದಿಬಿಟ್ಟು ಗಲಾಟಿಸರು, ನನ್ನ ಜೊತೆ ವಾಕ್ಯಾರ್ಥ ಮಾಡ್ತೀರೇನ್ರಿ, ನನ್ನ ಪಾಂಡಿತ್ಯ ನಿಮಗಿದೆಯಾ. ಇದು ವಿದ್ಯೆ ಓದಿದ್ದರ ಫಲ. ಎಷ್ಟೋ ಜನ ದುಶ್ಚಟ ಅದು ಒಂದು. ಓ ಎಷ್ಟು ಅಹಂಕಾರ ಅಂತ ಕೇಳಿದರೆ ನಾಚಿದ ಪಾಠಕ್ಕೆ ಹೋಗಿರ್ತಾರೆ, ನಮ್ಗೆ ಗೊತ್ತು ಏನು ಬಂದಿರೋದಿಲ್ಲ ಅಂತೇಳಿ. ಎಷ್ಟು ಮಟ್ಟಿಗೆ ಅವರು ಬದಲಾಗಿರ್ತಾರೆ ಅಂದ್ರೆ ಜಗತ್ತಲ್ಲಿ ಯಾರಿಗೂ ಏನು ಬರೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರಪ್ಪ. ಹೋಗಿರೋ ನಾಲ್ಕು ದಿವಸ ಇವರು ಏನು ಬಂದಿರೋ ಕಲಿಯೋದು ಬರೀ ಅಹಂಕಾರ ಒಂದೇ. ಇದು ಎಷ್ಟು ಭಯಾನಕ ಅಂದರೆ ಅವನು ಈ ಜನ್ಮದಲ್ಲಿ ವಿದ್ಯೆ ಇಲ್ಲ ಅಲ್ಲ, ಯಾವ ಜನ್ಮದಲ್ಲೂ ವಿದ್ಯೆ ಬರೋದಿಲ್ಲ. ವಿದ್ಯಾ ವಿವಾದಾಯ ಧನಂ ಮದಾಯ, ಧನ ಇದ್ರೆ ಸೊಕ್ಕು ಅದು, ಒಂದು ಯಾರು ಒಳಗೆ ಸೇರಿಸೋದೇ ಇಲ್ಲ, ಅವಮಾನವನ್ನು ಮಾಡ್ತಾನೆ. ಕೊನೆಯದಾಗಿ ಶಕ್ತಿ ಪರೇಶಾಂ ಪರಿಪೀಡನಾಯ, ಶಕ್ತಿನ ಮತ್ತೊಬ್ಬರನ್ನ ಪೀಡಿಸಲಿಕ್ಕೆ ಉಪಯೋಗಿಸ್ತಾರೆ. ಗೂಂಡಾಗಳು ಎಷ್ಟು ಶಕ್ತಿವಂತರಾಗಿರ್ತಾರೆ, ಅವ್ರು ಬಂದ್ರು ಅಂದ್ರೆ ಊರು ಬೀದಿ ಜನಗಳನ್ನ ಓಡೋಗ್ಬೇಕು. ಖುಷಿ ಇವರಿಗೆ ಓಡೋಗ್ಬಿಡ್ತಾರೆ, ಸಂಕಟ ಖುಷಿ ಇವರಿಗೆ, ಎಷ್ಟನ್ನು ವರ್ಚಸ್ಸು ಇದೆ ಅಂತೇಳಿ ವರ್ಚಸ್ಸು. ಅದು ಒಂದು ಅವ್ರು ಶಾಪ ಕೊಡೋಗ್ತಾರೆ, ಸುಮ್ಮನೆ ಓಡೋಗೋದಿಲ್ಲ, ಓಡಿ ಹತ್ರ ಬರಹ ಬದುಕಬೇಕೇ ಹೊರತು ಓಡಿ ಹೋಗಾಗ ಬದುಕಬಾರದು. ಇವರ ಅಹಂಕಾರದ ಫಲ ಅನುಭವಿಸಬೇಕಾಯ್ತು. ನಾವು ಕಥೆ ಕೇಳಿ ಮರೆತು ಬಿಟ್ಟರೆ ಏನೂ ಉಪಯೋಗ ಇಲ್ಲ. ಆ ಕಥೆಗಳನ್ನು ಸದಾ ನಮ್ಮ ಅಲಾರಾಮ್ ಇದ್ದಾಗಿರ್ಬೇಕು, ಅದೆಲ್ಲ ಕೂಡ ಅಂತ ಆಪತ್ತು ನಮಗೆ ಬರಬಾರದು. ಎಷ್ಟು ಇರಬೇಕು ಗೊತ್ತಾ, ಈ ಮಧ್ಯೆ ಆ ರೀತಿ ಮೈ ಕಪ್ಪತ್ತು ಬಿಟ್ಟರೆ ಹೋಗೋವರಿಗೆ ಸಮಾಧಾನ ಆಗೋದಿಲ್ಲ, ಅಯ್ಯೋ ಎಷ್ಟು ಅಸಹ್ಯ ಕಾಣುತ್ತೆ ಅಂತ ಹೇಳಿಬಿಟ್ಟು. ಅಂತ ಹೊತ್ತಿನಲ್ಲಿ ಋಷಿಗಳ ಶಾಪ ಯಾವುದು, 10-20 ವರ್ಷಕ್ಕೆಲ್ಲ ಸರ್ಕಾರಿ ಆ ಜೀವಾವಧಿ ಶಿಕ್ಷೆ ಅಂದರೆ ಎಷ್ಟು ಭಯಂಕರ, ಕೊಲೆ ಕೇಸಿಗೆಲ್ಲ ಒಂದೆರಡು ಶಿಕ್ಷೆ ಕೊಡೋದಿಲ್ಲ, ವರ್ಷಗಟ್ಟಲೆ ಶಿಕ್ಷೆ, ಜೀವಾವಧಿ ಶಿಕ್ಷೆ, ಬಡದಂಡನೆ. ಆ ರೀತಿಯಾಗಿ ಋಷಿಗಳ ಮುನಿಗಳನ್ನು ತಡೆಕೊಂಡ್ರೆ ಇಂಥ ಶಿಕ್ಷೆ ಕೊಡ್ತಾರೆ. ಅದು ಲಾಂಗ್ ಡ್ಯೂರೇಷನ್, ಅದು ಒಂದು ಸಾಮಾನ್ಯವಾಗಿ 1,000-1,500 ವರ್ಷಗಳ ಕಾಲ ಅನುಭವಿಸಬೇಕು. ಅವರು ಅನುಭವಿಸಿ ಹಾಗಿರಿ ನೀವು ಅಂತ ಹೇಳಿದಾಗ ಆಗ ಅವರಿಗೆ ಎಚ್ಚರ ಬಂತು. ಮೊದಲೇ ಹೇಳಿದೆ, ಒಳ್ಳೆಯವರು ತಪ್ಪು ಮಾಡೋದಿಲ್ಲ, ಅಕಸ್ಮಾತ್ ತಪ್ಪು ಮಾಡಿದರೆ ಪಶ್ಚಾತ್ತಾಪ ಪಡದೆ ಇರೋದಿಲ್ಲ, ತಿದ್ಕೊಂಡ್ಬಿಡ್ತಾರೆ, ತುಂಬ ನೊಂದು ಕೇಳ್ತಾರೆ, ತಪ್ಪಾಯಿತು ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆ ಮುನಿಗಳು ಹೇಳುತ್ತಾರೆ, ಶಾಪ ಸುಳ್ಳಾಗೋದಿಲ್ಲ, ನಿಮಗೆ ಅನುಭವಿಸಲೇಬೇಕು ನೀವು ಅದನ್ನು, ಆದರೆ ತಿದ್ದುಕೊಂಡಿದ್ದೀರಿ, ಆದ್ದರಿಂದ ನಿಮಗೆ ಶಾಪದ ಪರಿಹಾರದ ಮಾರ್ಗವನ್ನು ಹೇಳ್ತೇನೆ. ಪರಿಹಾರದ ಮಾರ್ಗ ಇಷ್ಟೇ, ಯಾವಾಗ ನೀವು ಚೆನ್ನಾಗಿ ಹಿಡಿತಾ ಹೋಗ್ತೀರಿ, ತಿಂತಾ ಹೋಗ್ತೀರಿ, ಏನೂ ಮಾಡಾಗಿಲ್ವೇ ಇಲ್ಲ. ಆದರೆ ಯಾರ ಕಾಲನ್ನು ಹಿಡಿದಾಗ, ನೀವು 5 ಜನ ಒಟ್ಟಿಗೆ ಹಿಡಿದಾಗ, 5 ಜನ ಒಟ್ಟಿಗೆ ಹಿಡಿದಾಗ ಅವನು ನಿಮ್ಮನ್ನು ಒಟ್ಟಿಗೆ ಕಡೆಗೆಳೆದ ಅಂದರೆ ನಿಮಗೆ ಶಾಪ ಮೋಚನೆ ಆಗುತ್ತೆ ಅಂತ ಹೇಳಿ. ಸುಲಭ ಕೆಲಸ ಇದು, ಒಂದು ಒಟ್ಟಿಗೆ ಕಾಲು ಹಿಡಿಯೋದು, ಅವನು ಹೊರಗೆ ಎಳಿಬೇಕು, ಸಾಧ್ಯ ಅಸಾಧ್ಯದ ಕೆಲಸ. ಅಂತ ಕಾಲ ಬಂದು ಬರುತ್ತೆ, ಅಲ್ಲಿವರೆಗೂ ಹಾಗೇ ಇರಿ ಅಂತ ಹೇಳಿದರೆ. ಆದ್ದರಿಂದ ತಪ್ಪನ್ನು ಮಾಡೋದು ಆಮೇಲೆ ಕಳ್ಕೊಳ್ತೇವೆ ಅಂತ ಹೇಳಬಹುದು ನಿಜ, ಅದು ಕಳ್ಕೊಳ್ಳಿಕ್ಕೆ ಎಷ್ಟು ಕಷ್ಟಪಡಬೇಕಾಗತ್ತಾಗ. ಒಂದು ಕ್ಷಣದ ತಪ್ಪಿಗೆ 100,000 ವರ್ಷಗಳ ಶಿಕ್ಷೆ ಅನುಭವಿಸಬೇಕು, ಬೇರೆ ಮಾತೇ ಇಲ್ಲ. ಒಪ್ಪಿಕೊಂಡು ಬಂದು ನಾವು ಸರೋವರದಲ್ಲಿ ಇದ್ದೀವಿ 2 ದಿವಸಗಳ, ಅವಳ ಹೆಸರೇ ವರ್ಗ, ದೇವಲೋಕದಿಂದ ಭೂಲೋಕಕ್ಕೆ ವರ್ಗ ಆದಾಗಾಯ್ತು ಪಾಪ ಅವಳಿಗೆ, ವರ್ಗ ಅನ್ನೋ ಹೆಸರೇ ಅವಳಿಂದ ಬಂದರೂ ಬಂದಿರಬಹುದು ಹೆಚ್ಚು ಕಡಿಮೆ. ಭೂಲೋ ದೇವಲೋಕದ ಅಪ್ಸರೆ ಭೂಲೋಕದ ಮೊಸಳೆಯಾಗಿ ಬರಬೇಕು ಅಂತ ಕೇಳಿದರೆ ಎಂತ ಹೀನಾಯವಾದ ಪರಿಸ್ಥಿತಿ. ಈಗ ನಮಗೆ ಶಾಪ ಪರಿಹಾರವಾಯಿತು, ಅರ್ಜುನ ನಿನ್ನಿಂದ ನಾವು ಬದುಕಿ ಹೋಗಿದ್ದೇವೆ ಅಂತ ಹೇಳಿ ಮತ್ತೆ ಮತ್ತೆ ಎಲ್ಲರೂ ಸ್ತೋತ್ರ ಮಾಡಿ ಹೊರಟೋದ್ರಂತ. ಇದೇನು ಆಶ್ಚರ್ಯ ಅಲ್ಲ. ಅರ್ಜುನ ಯಾರು? ದೇವಲೋಕ ಇಂದ್ರದೇವರ ಅವತಾರ, ಇವರು ಅಪ್ಸರೆಯರು. ಅಂದರೆ ಆತ ಅವರೇ ಮೂಲತಃ ಒಡೆಯನೇ ಆಗಿದ್ದವನು, 3 ಲೋಕದ ಅರಸ ಅಂತ ಇಂದ್ರನಿಗೆ ಹೆಸರು. ಆತ ಉದ್ಧಾರ ಮಾಡಿದ ಹೊರಟು ಬಿಟ್ಟಂತೆ. ಈ ಕಥೆಯಲ್ಲಿ ಅನೇಕ ಅಂಶಗಳು ಉಂಟು. ಗಜೇಂದ್ರ ಭೋಕ್ಷದ ಕಥೆ ಕೇಳುತ್ತೇವೆ. ಗಜೇಂದ್ರನಿಗೆ 1 ಮೊಸಳೆ ಕೈಯಿಂದ ಬಿಡಿಸಿಕೊಳ್ಳಕ್ಕಾಗಲಿಲ್ಲ, 1 ಮೊಸಳೆ ಕೈಯಿಂದ ಗಜೇಂದ್ರ ಬಿಡಿಸಿಕೊಳ್ಳಕ್ಕಾಗಲಿಲ್ಲ. ಅರ್ಜುನ 5 ಮೊಸಳೆಗಳಿಂದ ಬಿಡಿಸಿಕೊಳ್ತಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಆ ಗಜೇಂದ್ರ ಇಂದ್ರದ್ಯುಮ್ನ ಅಂತಕ್ಕಂಥ ರಾಜನ ಅವತಾರ ಅಷ್ಟೇ. ಆ ಗಜೇಂದ್ರ ಇಂದ್ರದ್ಯುಮ್ನ ಅಂತಕ್ಕಂಥ ರಾಜನ ಅವತಾರ. ಈತ ಅರ್ಜುನ ಹಾಗಲ್ಲ, ಸಾಕ್ಷಾತ್ ಇಂದ್ರ ದೇವರೀತ, ದೇವೇಂದ್ರ. ಎಷ್ಟು ಶಕ್ತಿ ವ್ಯತ್ಯಾಸ ಇದೆ ನೋಡಬೇಕಾಗ. ಆ ಇಂದ್ರದ್ಯುಮ್ನಿಗಾಗದೆ ಇದ್ದ ಕಾರ್ಯವನ್ನ ದೇವೇಂದ್ರನ ಅವತಾರವಾದ ಅರ್ಜುನ ಸಾಧಿಸಿದ. ಇದು ಮೊದಲನೇ ಅಂಶ. ಎರಡನೇ ಅಂಶ, ಅವ್ರ ಉದ್ಧಾರ ಯಾತಕ್ಕಾದ್ರು ಅಂದ್ರೆ ಅರ್ಜುನ ಕಾಲು ಹಿಡ್ಕೊಂಡ್ರಲ್ಲ ಉದ್ಧಾರ ಆಗಿಬಿಟ್ರು ಅಂತ. ಬಹಳ ಸುಲಭವಾದ, ಅರ್ಜುನಂತ ಅವನ ಕಾಲಿಗೆ ಬಿದ್ದರೆ ಉದ್ಧಾರ ಆಗದೇ ಇರ್ತಾರೆ. ಈ ಮಧ್ಯೆ ಮಹತ್ ಸೇವಾಂ ದ್ವಾರಬಾಹುರು ವಿಮುಕ್ತೇಹೇ, ದೊಡ್ಡವರ ಸೇವೆ ಅಂದರೆ ಮೋಕ್ಷದ ಹಾದಿ ಅಂತಾನೆ ಅರ್ಥ. ಆದ್ದರಿಂದ ಅಷ್ಟು ಪಾಪಗಳನ್ನು ಕಳ್ಕೊಳ್ತಕ್ಕಂಥ ಶಕ್ತಿ ಬಂತು ಬ್ರಾಹ್ಮಣರ ಪಾದೋದಕಕ್ಕೆ, ಪಾದ ಧೂಳಿಗೆ ಅಷ್ಟೆಲ್ಲ ಶಕ್ತಿ ಇದೆ ಅಂತ ಶಾಸ್ತ್ರಗಳು ಸಾರ್ತಾ ಇದೆ. ಅರ್ಜುನನ ಮಾತಿನಲ್ಲಿ ಸತ್ಯವನ್ನು ಕಂಡಿವೆ. ಅಲ್ಲಿ ಮೊಸಳೆ ಉದ್ಧಾರವಾಯಿತು ಗಜೇಂದ್ರನ ಕಾಲು ಹಿಡ್ಕೊಂಡಿದ್ದಕ್ಕೆ, ಅಲ್ಲಿ ಮೊಸಳೆ ಉದ್ಧಾರವಾಯಿತು ಗಜೇಂದ್ರನ ಕಾಲು ಹಿಡ್ಕೊಂಡಿದ್ದಕ್ಕೆ, ಈ ಮೊಸಳೆ ಉದ್ಧಾರವಾಯಿತು ಇಂದ್ರನ ಕಾಲು ಹಿಡ್ಕೊಂಡಿದ್ದಕ್ಕೆ. ಅಂತೂ ಇಂದ್ರನ ಕಾಲು ಹಿಡ್ಕೊಂಡು, ಇಂದ್ರ ಅಂದರೆ ಶ್ರೇಷ್ಠ ಅಂತ ಅರ್ಥ, ಇಂದ್ರ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ನಮಗಿಂತ ಉತ್ತಮರ ಕಾಲನ್ನು ಹಿಡ್ಕೊಂಡ್ರೆ ಖಂಡಿತ ಉದ್ಧಾರವಾಗ್ತೀವಿ ಅಂತ ಅರ್ಥ. ಈ ಬೂದಿಗೆ ಕೊಡೋ ಕಾಲು ಹಿಡ್ಕೊಂಡ್ರಲ್ಲ, ಅವ ತಲೆ ಮೇಲೆ ಬೂದಿ ಬೀಳ್ತದೆ ಅಷ್ಟೇ, ಮುಂಕು ಬೂದಿ ಬೀಳ್ತದೆ ಹೊರತು ಉಪಯೋಗ ಇಲ್ಲ. ಅದಕ್ಕೆ ಇಂದ್ರ ಅನ್ನೋ ಪದನೇ ಸಾರ್ಥಕವಾದ ಪದ, ಶ್ರೇಷ್ಠ ಅನ್ನೋ ಪದ. ನರೇಂದ್ರ ಮುನೀಂದ್ರ ಇಂದ್ರ, ಇಂದ್ರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಕುಂಸಿ ಶ್ರೇಷ್ಠಾರ್ಥ ಗೋಚರಾಹ ಅಂತ ಹೇಳಿ ಡಿಕ್ಷನರಿ ಇರೋದೇ ಹಾಗೆ. ಅರ್ಜುನನ ಸಿದ್ಧಿ, ಅರ್ಜುನನ ಮಹಾನುಭಾವ ಉದ್ಧಾರ ಮಾಡ್ತಾ ಇದ್ದಾನೆ, ಅದಕ್ಕೆ ಇನ್ನೂ ಅರ್ಥಗಳು ಉಂಟು. ಅರ್ಜುನ ಅಂತ ಹೇಳಿದ್ರೆ ಆಚಾರ್ಯ ಹೇಳ್ತಾರೆ, ಒಳ್ಳೆ ಶ್ರವಣಾದಿಗಳ ಸಂಕೇತ ಪುಣ್ಯಾತ್ಮ ಅಂತ ಅಧ್ಯಯನ ಪರಾಯಣನಾದ ವಿದ್ವಾಂಸ ಅವನು. ಆತನ ಪಾದ ಹಿಡಿದಿದ್ದರ ಫಲ ಅಷ್ಟು ಮೇಲೆ ಹೋದರು, ಎಷ್ಟು ಕೆಳಗೆ ಬಿದ್ದಿದ್ರು ಎಷ್ಟು ಮೇಲೆ ವಾಪಸ್ ಹೋಗ್ತಾರೆ ಲೆಕ್ಕ ಹಾಕಬೇಕು. ಎಷ್ಟು ಕೆಳಗೆ ಬಿದ್ದಿದ್ದವರು ಅಷ್ಟು ಮೇಲೆ ಹೋದರು, ಒಳ್ಳೆ ಸಿದ್ಧಿಯನ್ನು ಪಡ್ಕೊಂಡ. ಒಂದು ಕಡೆಗೆ ಉಲುಪಿಯನ್ನು ಉದ್ಧಾರ ಮಾಡಿದ, ಚಿತ್ರಾಂಗದೆಯನ್ನ ವಿವಾಹವಾಗಿ ಆ ದೇಶವನ್ನು ಉದ್ಧಾರ ಮಾಡಿದ, ಇಲ್ಲಿ 5 ಅಪ್ಸರ್ಯನ್ನು ಉದ್ಧಾರ ಮಾಡಿದ, ಇಷ್ಟೆಲ್ಲ ಹೆಂಗಸನ್ನು ಉದ್ಧಾರ ಮಾಡಿದನಲ್ಲ, ಸುಭದ್ರ ಕಲ್ಯಾಣಕ್ಕೆ ನಾಂದಿ ಆಗ್ತಾ ಇದೆ ಇದೆಲ್ಲ ಕೂಡ. ಯಾರು ಮತ್ತೊಬ್ಬರಿಗೆ ಅನುಗ್ರಹ ಮಾಡ್ತಾನೋ ಅವನು ಮೇಲೆ ಬರುತ್ತಾನೆ ಅಂತ ತೋರಿಸಬೇಕಾಗಿದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಅರ್ಜುನನ ಜೀವನದೊಳಗೆ ಆತನ ಪುಣ್ಯ ಕಾರ್ಯಗಳೆಲ್ಲ ಒಟ್ಟಾಗಿ ಕಲ್ಯಾಣಕ್ಕೆ ಕಾರಣವಾಗ್ತಾ ಇದೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅರ್ಜುನ, ಒಳ್ಳೆ ಮಾಡಿದ ಮನುಷ್ಯ ಎಂದೂ ಕೆಟ್ಟದನ್ನು ಹೊಂದೋದೇ ಇಲ್ಲ. ಕಲ್ಯಾಣ ಕೃತ್ ದುರ್ಗತಿಂ ನಾ ಗಚ್ಚತಿ, ಒಳ್ಳೆ ಕೆಲಸ ಮಾಡಿದವನು ಕೆಡಕಾಗೋದೇ ಇಲ್ಲ. ಮೇಲಾದ ಕಾಣಿಸುತ್ತೆ, ಆದ್ರೆ ಕೊನೆಗೇನಾಗುತ್ತೆ, ಒಳ್ಳೇದಾಗಲೇಬೇಕು. ಹಾಗೆ ಆಗತ್ತೆ, ಅರ್ಜುನಿಗೆ ಆಗ್ತಾನೆ ಇದೆ. ಅಷ್ಟು ಮಾಡಿ ಸಂಚಾರ ಕ್ರಮೇಣ ಮುಂದುವರಿಸಿ ಬಂದ, ಪ್ರಭಾಸ ಕ್ಷೇತ್ರಕ್ಕೆ ಬಂದ. ಇಡೀ ಪ್ರದಕ್ಷಿಣೆ ಮುಕ್ತಾಯ, ಆತ ಹೊರಟಿದ್ದು ಇಂದ್ರಪ್ರಸ್ಥದಿಂದ ಹೊರಟಿದ್ರು, ಪ್ರದಕ್ಷಿಣೆ ಹಾಕ್ತಾ ಹಾಕ್ತಾ ಪ್ರಭಾಸಕ್ಕೆ ಬಂದ. ಪ್ರಭಾಸ ಅಂದ್ರೆ ಇವತ್ತಿನ ವೇರಾವಳ್ ಅಂತ ಕರೀತಾರೆ, ಈ ಸೋಮನಾಥ ದೇವಸ್ಥಾನ ಇರೋದು ಅಲ್ಲೇನೆ. ಅಲ್ಲಿಗೆ ಬರ್ತಾನೆ ಅರ್ಜುನ. ಅದು ಕೂಡ ಅಷ್ಟೆ, ಸಮುದ್ರ ವಿಶೇಷವಾಗಿ ಇಂದ್ರ ಚಂದ್ರ ತಪಸ್ಸು ಮಾಡಿ ಉದ್ಧಾರವಾದ ಸ್ಥಳ ಅಂತೇನೆ, ಅದಕ್ಕೆ ಸೋಮನಾಥ ಅಂತಾನೆ ಹೆಸರಾಗಿತ್ತು. ರಾಜಕೀಯವಾಗಿ ಭಾರಿ ಎಷ್ಟೋ ಇವರೆಲ್ಲ ಬೇರೆ ವಿಧರ್ಮೀಯರೆಲ್ಲ ದಾಳಿ ಮಾಡಿದ ಅದೇ ಅಲ್ಲೇನೆ. ಅಲ್ಲಿ ಅಪಾರವಾದ ಸಂಪತ್ತಿತ್ತಂತೆ ದೇವಸ್ಥಾನದೊಳಗೆ, ಅನ್ನೆಲ್ಲ ಲೂಟಿ ಮಾಡಿ ಹೋಗಿದ್ದಾರೆ. ಅಂತ ಪವಿತ್ರ ಕ್ಷೇತ್ರ ಅಲ್ಲಿ ಅರ್ಜುನ ಬಂದ. ಅಷ್ಟೊತ್ತಿಗೆ ಆತನ ವಿಚಾರ ಕಿವಿಗೆ ಬಿತ್ತು. ಏನಂತ, ಸುಭದ್ರೆಯನ್ನ ಬಲರಾಮದೇವರು ದುರ್ಯೋಧನೆ ಕೊಡ್ಲಿಕ್ಕೆಲ್ಲ ಮಾತು ಕೊಟ್ಟಿದ್ದಾರೆ, ಏರ್ಪಾಟುಗಳು ನಡೀತಾ ಇದೆ ಎನ್ನುವ ಸುದ್ದಿ ಬಂತು. ಅರ್ಜುನಿಗೆ ಶಾಕ್ ಆಗೋಯ್ತು. ಸುಭದ್ರೆಯನ್ನ ದುರ್ಯೋಧನೆ ಕೂಡ ಯೋಚನೆ ಮಾಡಿದ್ದಾರೆ, ಮೊದಲನೇ ಶಾಕು. ಮಾಡಿದವರು ಬಲರಾಮದೇವರು, ಇನ್ನೂ ಫಜೀತಿ, ಯಾರೋ ಮಾಡಿದ್ರೆ ಸರಿನೇ. ಬಲರಾಮದೇವರು ಮಾಡಿದ್ದಾರೆ ಅಂದಮೇಲೆ ಭಾರಿ ಗೌರವಸ್ಥರು ಅವರು, ಯಾದವರಲ್ಲಿ ಭಾರಿ ಮರ್ಯಾದೆ ಇರು. ಅವ್ರು ಮಾಡಿದ್ರು ಅಂದಮೇಲೆ ಎದುರಿಸೋದು ಬಹಳ ಕಷ್ಟ, ತುಂಬಾ ವ್ಯಥೆಪಟ್ಟನಂತೆ. ಸುಭದ್ರೆಯನ್ನು ಅರ್ಜುನ ತಾನು ಮೆಚ್ಚಿದ್ದ, ತಾನು ಮದುವೆ ಆಗಬೇಕು ಅಂತ ಇಷ್ಟಪಟ್ಟಿದ್ದ. ಒಂದು ಸುಭದ್ರೆ ಬೇಕು, ಅದಕ್ಕಿಂತ ಹೆಚ್ಚಾಗಿ ಕೃಷ್ಣನಿಗೆ ಹತ್ತಿರ ಆಗುತ್ತೇನೆ ಆ ಮೂಲಕ ಅಂತ ಅಪೇಕ್ಷೆ ಇತ್ತು ಆತನಿಗೆ. ಕೃಷ್ಣನಿಗೆ ಹತ್ತಿರ ಆಗ್ತೇನೆ ಅಂತಕ್ಕಂಥ ಒಂದು ಯೋಗ, ಅದು ತಪ್ಪೋದಕ್ಕಾಗುತ್ತಲ್ಲ ಅಂತ ಯೋಚನೆ ಮಾಡ್ತಾ ಅರ್ಜುನಿಗೆ ಏನು ತೋಚರೇ ಇಲ್ಲವಂತೆ. ಒಂದು ಕ್ಷಣ ಏನೂ ತೋಚರಿಲ್ಲ, ಆಯಿತು ಅಂತ ಭಾರಿ ದುಃಖಪಟ್ಟು ಬಿಟ್ಟು ಆ ಕ್ಷಣಕ್ಕೆ ಸನ್ಯಾಸಿ ವೇಷ ಹಾಕೊಂಡ್ಬಿಟ್ನಂತೆ. ತುಂಬ ಡಲ್ಲಾದ ಮನುಷ್ಯ ಏನ್ ಮಾಡ್ತಾನೆ, ಸನ್ಯಾಸಿಗಳಾಗಿ ಬಿಡೋದು ಪದ್ಧತಿ. ಅರ್ಜುನ ಕಲಿಸಿಕೊಟ್ಟ ಮಾರ್ಗ ಅದು, ಒಂದಿದ್ದಕ್ಕೆ ಮನೆ ಬಿಟ್ಟು ಓಡೋಗ್ಬಿಡೋದು, ಸನ್ಯಾಸಿಯಾಗಿ ಬಿಡೋದು, ಡೆಸ್ಪರೇಟ್ ಆದ ಮಾಡೋ ಪದ್ಧತಿ ಅದು. ಅರ್ಜುನ ಭಾರಿ ಡೆಸ್ಪರೇಟ್ ಆಗಿಬಿಟ್ಟ, ಸನ್ಯಾಸಿ ವೇಷ ಹಾಕೊಂಡೇ ಬಿಟ್ಟ. ಅಲ್ಲೇನಾಗಿದೆ, ದ್ವಾರಕೆಯೊಳಗೆ ಕೃಷ್ಣ ಪರಮಾತ್ಮ ಸತ್ಯಭಾಮಾದೇವಿಯ ಸಮೇತ ಮಂಚದ ಮೇಲೆ ಕೂತಿದ್ದಾರೆ. ಇದ್ದಕ್ಕಿದ್ದ ಜೋರ ನಕ್ಕನಂತ ಕೃಷ್ಣ, ಶಯನ ಶಯನಿ ಆಧಿರೂಢ ಅಂತ ಹೇಳ್ತಾರೆ ಆಚಾರ್ಯ. ಜೋರ ನಕ್ಕನಂತ ಕೃಷ್ಣ, ಸತ್ಯಭಾಮಾದೇವಿ ಕೇಳಿದ್ರಂತೆ, ಯಾಕೆ ಕೃಷ್ಣ ಆ ರೀತಿ ನಕ್ಕಿದ್ದು ಅಂತೇಳಿ. ಅವರು ಸರ್ವಜ್ಞ ಸಾ ಹಾಸಹೇತು ಅಪೃಚ್ಛತ್ ಆಚಾರ್ಯರು. ಎಂದು ನಿರ್ಣಯ ಅಂದ್ರೆ ನಿರ್ಣಯ, ಸತ್ಯಭಾಮಾದೇವಿ ಮಹಾಲಕ್ಷ್ಮಿ, ಅವರಿಗೆ ಅಜ್ಞಾನವ? ಈಶ್ವರಾದನ್ಯತ್ರ ಅನಾಲೋಚನೆ ಸರ್ವ ವಿಷಯಂ ಲಕ್ಷ್ಮೀ ಜ್ಞಾನಂ, ಅವರ ಜ್ಞಾನ ಕಡೆತಡೆಗಡೆ ಇಲ್ಲ. ಜಗ ಮನ್ನಣೆ ಮಾಡ್ತಾರೆ, ಜಗದುದರನ ಅತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಹೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವು. ನಾರಾಯಣನನ್ನ ಪ್ರತಿ ಕ್ಷಣದಲ್ಲೂ ಹೊಸ ಹೊಸ ನೋಡ್ತಕ್ಕಂಥ ಸಾಮರ್ಥ್ಯ ಅವರಿಗೆ ಯಾವುದು ಅಸಾಧ್ಯ? ತಪ್ಪು ತಿಳುವಳಿಕೆ ಹೆಸರು ಅವರಿಗಿಲ್ಲ, ಅಜ್ಞಾನದ ಹೆಸರು ಅವರಿಗಿಲ್ಲ ಜಗತ್ತಿನ ಬಗ್ಗೆ. ಅರ್ಜುನನ ದೆಕ್ಕ ಏನು ದೊಡ್ಡ ವಿಚಾರ ಅವರಿಗೆ ಗೊತ್ತು, ಆದರೆ ಲೋಕದೃಷ್ಟಿಯಲ್ಲಿ ಪ್ರಶ್ನೆ ಮಾಡಿದರಂತೆ, ಕೃಷ್ಣ ಯಾತಕ್ಕೆ ನಕ್ಕಿದ್ದು ಅಂತ ಕೇಳಿದರೆ. ಆ ಕ್ಷಣಕ್ಕೆ ಕೃಷ್ಣ ಹೇಳ್ತಾನೆ, ಸತ್ಯಭಾಮ ಬಾನ್ ಹೇಳೋದಿಲ್ಲ, ಕರ್ಕೊಂಡು ಹೋಗ್ತೇನೆ ಅಂತ ಕರ್ಕೊಂಡು ಬಂದುಬಿಟ್ಟಂತೆ ಸೀತಾ. ಹೇಳಬೇಕು ಗೊತ್ತಿದೆ, ಮತ್ತೆ ಯಾಕೆ ಹೇಳಬೇಕು ಅಂತ ಅರ್ಥ. ಗೊತ್ತಿದೆ ಯಾಕೆ ಹೇಳಬೇಕು? ಕೆಲವು ಸರ್ತೆ ಹೇಳೋದಕ್ಕಿಂತ ತೋರಿಸೋದು ಭಾರಿ ಎಫೆಕ್ಟಿವ್. ಮನೆಗೇನೋ ತಂದುಬಿಟ್ಟಿರ್ತಾರೆ, ಏನೋ ತಂದುಬಿಟ್ಟಿರ್ತಾರೆ, ಏನು ಕಣ್ಣು ಬಿಚ್ಚು ತೋರಿಸ್ತೀರಿ, ಭಾರಿ ದೊಡ್ಡಷ್ಟಿಗೆ ಅದು ಒಂದು. ಏನೋ ತಂದಿರ್ತಾರೆ, ಹೋಟೆಲ್ ಕಟ್ಸ್ಕೊಂಬಂದಿರ್ತಾರೆ, ಏನು ದೊಡ್ಡದೇನು ಇರೋದಿಲ್ಲ ಅದರಲ್ಲಿ. ತೋರಿಸೋ ಏನೋ ಬಳ್ಳಿ ಬಗ್ಗೆ ಆಡ ತೋರಿಸ್ತಿರ್ತಾರೆ ಮನುಷ್ಯನ ಚಟ ಅದು ಒಂದು. ಏನೋ ಭಾರಿ ದೊಡ್ಡ ಸಾಹಸ ಮಾಡಿಬಿಟ್ಟೆ ಅಂತೇಳಿ. ಆದ್ರೆ ಇಲ್ಲಿ ಹಾಗಲ್ಲ, ನಿಜವಾಗ್ಲೂ ಸಾಹಸನೇ ಮಾಡ್ತಿರೋದು ಕೃಷ್ಣ, ತೋರಿಸ್ತೇನೆ ಅಂತ ಹೇಳಿಬಿಟ್ಟು ಒಳ್ಳೆಯವ್ರ ಪದ್ಧತಿ ಕೆಟ್ಟವ್ರು ಕೆಟ್ಟದಕ್ಕೆ ಅಪ್ಲೈ ಮಾಡ್ಕೋತಾರೆ ಅಷ್ಟೇನೆ. ಕರ್ಕೊಂಡಿದ್ದು ಅರ್ಜುನ ಅಷ್ಟೊತ್ತಿಗೆ ರೈವತ ಪರ್ವತ ಪ್ರಾಂತದಲ್ಲಿ ನಿಂತ್ಕೊಂಡಿದ್ದಂತೆ, ಅಟ್ಟೆ ಹತ್ತಿರ ಇರೋದೆಲ್ಲ ಕೂಡ ನೋಡಿ ನೋಡು ಅರ್ಜುನ ಇಲ್ಲಿ ನೋಡು ತೋರಿಸ್ತಾ ಇದ್ದ. ಅರ್ಜುನ ಸನ್ಯಾಸಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ನೋಡಿದೆಯಲ್ಲ. ಅರ್ಜುನಿ ಮದುವೆ ಆಗಬೇಕಾಗಿರೋದು ಮದುವೆ ವೇಷ ಹಾಕಿಬಿಟ್ಟು ಸನ್ಯಾಸಿ ವೇಷ, ಸ್ವಲ್ಪ ಮ್ಯಾಚಿಂಗ್ ಆಗುತ್ತೆ ಯೋಚನೆ ಮಾಡಿ. ಸನ್ಯಾಸಿ ಮದುವೆ ಆಗಬೇಕು ಅಂತ ಸನ್ಯಾಸಿ ವೇಷ ಹಾಕೋತಾನಲ್ಲ, ಮುಂದೆ ಸನ್ಯಾಸಿ ಮದುವೆ ಹೆಣ್ಣು ಕೊಡೋದು ಕಷ್ಟ. ಇವನು ಮದುವೆಗೂ ಸನ್ಯಾಸಿ ವೇಷ ಹಾಕೊಂಡ್ರೆ ಗತಿ ಏನಾಗಬೇಕು? ಈ ಮತ್ತೆ ಅರ್ಥಾತ್ ಸಂಬಂಧ ಇಲ್ಲ.